ಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಮೋನುದಾನಂದಮಾಪಲೋಕಸ್ತತ್ವಪ್ರದೀಪಾಕೃತಿ ಗೋಗಣೇನ ಯದಾಸ್ಯ ಶೀತಾಂಶು ಭವಾ ಗುರುಂಸ್ತಾಂ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. 13ನೇ ಸರ್ಗ. ಕೋಡಿಪಾಡಿಯ ಚಾತುರ್ಮಾಸ್ಯವನ್ನು ಪೂರೈಸಿದ ಮಧ್ವಾಚಾರ್ಯರನ್ನು ತಮ್ಮಲ್ಲಿಗೆ ಬರಬೇಕೆಂದು ಪ್ರಾರ್ಥಿಸಿದ ರಾಜ ಯಾರು? ನಾನು ನಿನ್ನೆಯೇ ತಿಳಿಸಿದ್ದೇನೆ, ಕೋಡಿಪಾಡಿ ಅನ್ನೋದು ಪುತ್ತೂರಿನ ಇವತ್ತಿನ ಊರಿನ ಒಳಗಡೆಯೇ ಇದೆ, ಸ್ವಲ್ಪ ಊರಿನಿಂದ ಒಂದು 4 ಕಿಲೋಮೀಟ್ರ್ ಹೊರಗಡೆ ಇದೆ. ಪುತ್ತೂರಿನಿಂದ ಕಾಸರಗೋಡು, ವಿಷ್ಣುಮಂಗಲ ಎಲ್ಲ ಒಳಸಾದಿ ಇದೆ, ಅಲ್ಲಿಂದ ಒಳಗಡೆ ಹೋಗಲಿಕ್ಕೆ ವ್ಯವಸ್ಥೆ ಇದೆ. ಹಾಗಾಗಿ ಅಲ್ಲಿಂದ ಅಲ್ಲಿಗೇನು ಒಂದು 60-70 ಕಿಲೋಮೀಟ್ರ್ ಅಂತರದಲ್ಲಿರುವಂತಹದ್ದು ವಿಷ್ಣುಮಂಗಲ ಕ್ಷೇತ್ರ. ಅಲ್ಲಿಯ ಒಬ್ಬ ರಾಜ ಆಚಾರ್ಯರ, ಬಹುತೇಕ ಅವತ್ತಿನ ರಾಜರಲ್ಲಿ ಹೆಚ್ಚು ಆಚಾರ್ಯರಿಗೆ ನಡೆದುಕೊಂಡ ರಾಜ ಜಯಸಿಂಹ ಭೂಪ, ಆ ಕಾಸರಗೋಡು ಆ ಪ್ರಾಂತ್ಯದಲ್ಲಿದ್ದ ರಾಜ. ಅವನು ಚಾತುರ್ಮಾಸ್ಯ ವ್ರತ ಮಧ್ವಾಚಾರ್ಯರದ್ದು ಮುಗಿತಾ ಇದೆ ಎಂದಾಗ ಸೀಮೋಲ್ಲಂಘನೆಗಾಗಿ ತನ್ನ ಊರಿಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ. ಆ ಜಯಸಿಂಹರಾಜನಿಗೂ ಮಧ್ವಾಚಾರ್ಯರಿಗೂ ವಿಶೇಷವಾದ ಒಂದು ಗುರು ಶಿಷ್ಯ ಭಾವ ಇತ್ತು ಅನ್ನೋದನ್ನು ಚಿಂತನೆ ಮಾಡಬೇಕು. ಅದನ್ನೇ ಮುಂದೆ ಹೇಳ್ತಾರೆ. ಕಬೇನಾಡಿಗೆ ಬಂದ, ಕಬೇನಾಡು ಅಂದ್ರೆ ಕಾಸರಗೋಡು, ಕಬೇನಾಡಿಗೆ ಬಂದ ಮಧ್ವಾಚಾರ್ಯರು ಯಾವ ದೇವಸ್ಥಾನವನ್ನು ಭೇಟಿ ಮಾಡಿದರು ಅಂತ, ಮದನೇಶ್ವರ ವಲ್ಲಭ ಪ್ರದೇಶ ಅಂತ ಮಧ್ವ ವಿಜಯದಲ್ಲಿ ವರ್ಣನೆ ಮಾಡಿದ್ದಾರೆ. ಮದನೇಶ್ವರ ಮದನ ಅಂದ್ರೆ ಮನ್ಮಥ ಅಂತ ಅರ್ಥ, ಮಧೂರು ಮದನೇಶ್ವರ ರುದ್ರದೇವರ ದೇವಾಲಯ. ಅಲ್ಲಿಗೆ ವಿಶೇಷವಾಗಿ ಆಚಾರ್ಯರು ಅಂದ್ರೆ ಸೀಮೋಲ್ಲಂಘನೆಯಲ್ಲಿ ಮೊದಲು ಭಗವಂತನನ್ನ ಒಂದು ದೇವತಾ ಸನ್ನಿಧಾನಕ್ಕೆ ಹೋಗಬೇಕು, ಅಂತಹ ಸನ್ನಿಧಾನಕ್ಕೆ ಆಚಾರ್ಯರು ಭೇಟಿ ಮಾಡಿದ್ರು ಮದನೇಶ್ವರ ಮಧೂರು. ಮಧ್ವಾಚಾರ್ಯರು ಪ್ರಯಾಣ ಮಾಡುವಾಗ ಸನ್ಯಾಸಿ ಶಿಷ್ಯರು ಏನು ಮಾಡುತ್ತಿದ್ದರು ಅಂತ, ಏನು ಮಾಡಿದರು ಅನ್ನೋಕ್ಕಿಂತ ಏನ್ ಮಾಡ್ತಾ ಇದ್ರು ಅಂದ್ರೆ, ಆಚಾರ್ಯರ ಸಂಚಾರ ಕ್ರಮ ಪಾದಯಾತ್ರೆಯ ಮೂಲಕವೇ ಸಾಗ್ತಾ ಇತ್ತು. ಹಾಗಾಗಿ ಆಚಾರ್ಯರ ಪೆಟ್ಟಿಗೆಗಳನ್ನ, ದೇವರ ಪೂಜೆಗೆ ಸಂಬಂಧಪಟ್ಟದ್ದು ಗ್ರಂಥಗಳು, ಅಧ್ಯಯನಕ್ಕೆ ಬೇಕಾದ ಗ್ರಂಥಗಳು, ಇದೆಲ್ಲವನ್ನು ಕೂಡ ಮಧ್ವಾಚಾರ್ಯರ ಶಿಷ್ಯರ ಪಡೆ ದೇವರ ಪೆಟ್ಟಿಗೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ರು ಅಂತ ಉತ್ತರವನ್ನು ಕೊಡಬೇಕು. ಸೇವೆ ಮಾಡ್ತಾ ಇದ್ರು ಗುರುಗಳಿಗೆ. ಮಧ್ವಾಚಾರ್ಯರ ಪ್ರಯಾಣದಲ್ಲಿ ಶಿಷ್ಯರು ಏನು ಮಾಡುತ್ತಿದ್ದರು? ಅದೇ ಸನ್ಯಾಸಿ ಶಿಷ್ಯರು ದೇವರ ಪೆಟ್ಟಿಗೆಯನ್ನು ಹೊತ್ಕೊಳ್ತಾ ಇದ್ರು. ಇನ್ನು ಉಳಿದ ಶಿಷ್ಯರು ಇದ್ರು, ಅನೇಕ ರೀತಿಯ ಶಿಷ್ಯರು, ಬ್ರಹ್ಮಚಾರಿಗಳಿದ್ರು, ಗೃಹಸ್ಥರಿದ್ರು, ಸನ್ಯಾಸಿಗಳಿದ್ರು. ಅದರಲ್ಲಿ ಸನ್ಯಾಸಿ ಶಿಷ್ಯರು ದೇವರ ಪೆಟ್ಟಿಗೆಯನ್ನು ಸ್ವೀಕಾರ ಮಾಡಿದ್ರೆ ಗೃಹಸ್ಥ ಶಿಷ್ಯರೆಲ್ಲ ಪುಸ್ತಕಗಳನ್ನು ಹಿಡಿದುಕೊಂಡು ಪ್ರಯಾಣ ಮಾಡ್ತಾ ಇದ್ರು. ಮದನೇಶ್ವರ ದೇವಸ್ಥಾನದಿಂದ ಸೀಮೋಲ್ಲಂಘನೆ ಮಾಡಿ ಹೊರಡಬೇಕಾದ್ರೆ ಒಂದು ಘಂಟಾನಾದನೆ ಕೇಳಿಸ್ತು. ಅದ ತಕ್ಷಣ ಘಟ್ಟಿ ತೋರು ಘಂಟಾ ಗಣನಾದು ವ್ಯಪದೇಶದ ಪರೇಣ ಅಂತ. ಒಂದು ಒಳ್ಳೆಯ ಶುಭ ಮುಹೂರ್ತಕ್ಕೆ ಹೋಗಬೇಕಾದ್ರೆ ಒಂದಷ್ಟು ಶಕುನಗಳು ಅಂತ ಇದೆ. ಈಗ ಉದಾಹರಣೆಗೆ ಹಂಸ ಪಕ್ಷಿ, ಚಕ್ರವಾಕ ಪಕ್ಷಿ, ನವಿಲು ಇತ್ಯಾದಿಗಳೆಲ್ಲ ಎದುರುಗಡೆ ಬಂತು ಅಂದ್ರೆ ಶುಭ ಸೂಚನೆ ಅಂತ ಅರ್ಥ. ಈ ಮಾಂಸ ಭಕ್ಷಕಗಳಾದ ರಣಹದ್ದು, ಕಾಗೆ ಇತ್ಯಾದಿಗಳೆಲ್ಲ ಬಂತು ಅಂದ್ರೆ ಅಪಶಕುನ ಅಂತ ಅರ್ಥ. ಹಾಗೆ ಒಂದು ತುಂಬಿದ ಕೊಡಪಾನ, ಘಂಟಾನಾದನ, ಶಂಖನಾದ, ಇವೆಲ್ಲವೂ ಮಂಗಳ ಅಂತ ಅರ್ಥ. ಪ್ರಯಾಣದಲ್ಲಿ ಶುಭ ಶಕುನಗಳು ಅಂತ ಅರ್ಥ. ಅಥವಾ ಈ ಪ್ಲಾಸ್ಟಿಕ್ ತಂಬಿಗೆ ಹಿಡ್ಕೊಂಡು ಬರುವುದು, ಖಾಲಿ ಚೊಂಬು ಹಿಡ್ಕೊಂಡು ಬರುವುದು, ಖಾಲಿ ಕೊಡಪಾನ ಹಿಡ್ಕೊಂಡು ಬರುವುದು, ಅಥವಾ ಕಸದ ಬುಟ್ಟಿನ ಹಿಡ್ಕೊಂಡು ಹೋಗುವುದು, ಇವೆಲ್ಲ ಅಪಶಕುನಗಳು ಅಂತ ಅರ್ಥ. ಆ ಶಕುನ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ವಿಚಾರ. ಆಚಾರ್ಯರು ಮದನೇಶ್ವರ ಅನ್ನುವ ದೇವಸ್ಥಾನದಿಂದ ಹೊರಟಾಗ ಘಂಟೆಯ ನಾದ ಕೇಳಿಸ್ತು. ಒಳ್ಳೆಯದಾಗುತ್ತೆ, ಮುಂದೆ ದಿಗ್ವಿಜಯ ಯಾತ್ರೆಗೆ ಇದು ಸಹಕಾರಿಯಾಗಿದೆ ಈ ಶುಭ ಸೂಚನೆ ಅಂತ ನಿಶ್ಚಯ ಮಾಡಿಕೊಂಡ್ರು. ದೇವಸ್ಥಾನದ ಘಂಟಾನಾದನ ಶುಭ ಶಕುನವಾಯಿತು. ಮಧ್ವಾಚಾರ್ಯರ ಶಿಷ್ಯರ ಸಮೂಹ ಯಾವ ಎಷ್ಟು ರೀತಿಯಲ್ಲಿತ್ತು ಅಂತ, ಗೃಹಿಣಾ ಶಿಷ್ಯ ಅಂತ ಹೇಳಿದ್ದಾರೆ. ನೂರಾರು ಯತಿಗಳಿದ್ರು, ಗೃಹಸ್ಥರಿದ್ರು, ಬ್ರಹ್ಮಚಾರಿಗಳಿದ್ರು. ಗ್ರಾಮೇ ಗ್ರಾಮೀಣ ಸಾಮಾನ್ಯ ವಸಂತತ್ರಾಮರಾಲಯ ಅಂತ ಬೇರೆ ಬೇರೆ ಕಡೆಯೂ ಮಧ್ವಯುಗದಲ್ಲಿ ಹೇಳಿದ್ದಾರೆ. ಅನೇಕ ಗ್ರಾಮಗಳಲ್ಲಿ ಆಚಾರ್ಯರ ಅಭಿಪ್ರಾಯಗಳು ಅಷ್ಟು ಮಾನ್ಯವಾಗಿತ್ತು. ಆಚಾರ್ಯರದ್ದು ತುಂಬಾ ಕಠಿಣವಾದ ವೇದ ವಿಚಾರಗಳು ವಿದ್ವಾಂಸರಿಗೂ ಕಷ್ಟವಾಗ್ತಾ ಇತ್ತು. ಆದ್ರೆ ಜನಸಾಮಾನ್ಯರ ಮುಂದೆ ಮಧ್ವಾಚಾರ್ಯರು ಪ್ರವಚನ ಮಾಡ್ತಾ ಇದ್ರೆ ಎಲ್ಲರಿಗೂ ಆಪ್ಯಾಯಮಾನವಾಗಿತ್ತಂತೆ. ಹಾಗಾಗಿ ಅನೇಕ ರೀತಿಯಾದ ಶಿಷ್ಯರು ಆಚಾರ್ಯರಿಗೆ ಹಿಂಬಾಲಕರಾಗಿದ್ರು ಅನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಯತಿಗಳು ಇದ್ರು, ಗೃಹಸ್ಥರು, ಬ್ರಹ್ಮಚಾರಿಗಳು ಎಲ್ಲರೂ ಇದ್ರು. ಮಧ್ವಾಚಾರ್ಯರ ಪರಿವಾರದವರು ಪ್ರಯಾಣದಲ್ಲಿ ಯಾರನ್ನು ನೋಡುತ್ತಾ ಆಯಾಸವನ್ನು ಪರಿಹಾರ ಮಾಡಿಕೊಳ್ತಾ ಇದ್ರು? ಮಧ್ವಾಚಾರ್ಯರ ಅಂದ್ರೆ ಗಾಳಿ ಚೆನ್ನಾಗಿತ್ತು ಅಂದ್ರೆ ಗಾಳಿಯ ಜೊತೆಗೆ ನೀರಿನ ಅಂಶವೂ ಇರುತ್ತೆ. ಹಾಗಾಗಿ ಪ್ರಯಾಣದಲ್ಲಿ ಮಧ್ವಾಚಾರ್ಯರನ್ನ ನೋಡ್ತಾ ಅವರಿಗೆ ಪ್ರಯಾಣದ ಆಯಾಸವೇ ಆಗ್ತಾ ಇರಲಿಲ್ಲ. ಅಷ್ಟು ರಮಣೀಯವಾದ ಕಾಂತಿಯುಕ್ತರಾದ ಆಚಾರ್ಯರ ಜೊತೆಗೆ ಪ್ರಯಾಣ ಮಾಡ್ತಾ, ಮಹಾತ್ಮರ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ರೆ ಪ್ರಯಾಣ ಹೋಗುವುದೇ ಗೊತ್ತಾಗಲ್ಲ. ಆಚಾರ್ಯರ ಜೊತೆಗೆ ಪ್ರಯಾಣ ಮಾಡ್ತಾ ಇರೋದ್ರಿಂದ ಅವರಿಗೆ ಯಾವುದೇ ರೀತಿಯ ಆಯಾಸ ಆಗಲಿಲ್ಲ. ಜಯಸಿಂಹರಾಜನಿಗೆ ಇನ್ನೊಂದು ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ, ಕಬೆ ಸಿಂಹ ಅಂತ ಅಥವಾ ಸ್ತಂಭ ಸಿಂಹ ಅಂತ. ಆ ಮಧ್ವಯುಗದಲ್ಲಿ ಉಲ್ಲೇಖ ಆದ ಇನ್ನೊಂದು ಹೆಸರು ಸ್ತಂಭ ಸಿಂಹ ಅಥವಾ ಕಬೆ ಸಿಂಹ ಅಂತ ಇನ್ನೊಂದು ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಜಯಸಿಂಹರಾಜ ಆಚಾರ್ಯರನ್ನ ಅಂದ್ರೆ ಆಚಾರ್ಯರೇನ್ ಮಾಡಿದ್ರು, ಕಾಸರಗೋಡಿನ ಮದನೇಶ್ವರ ದೇವಾಲಯಕ್ಕೆ ಹೋಗಿ ಅಲ್ಲಿಂದ ಜಯಸಿಂಹರಾಜನ ಭೇಟಿ ಮಾಡ್ಲಿಕ್ಕೆ ಅಂತ ಹೊರಟರು. ಹೋದಾಗ ಅವನು ಹೇಗೆ ಸ್ವಾಗತ ಮಾಡಿದ ಅಂದ್ರೆ ಅನೇಕ ದೇವಬ್ರಾಹ್ಮಣರನ್ನ ಮುಂದಿಟ್ಟುಕೊಂಡು ವಿಶೇಷವಾಗಿ ವೇದ ಘೋಷಗಳಿಂದ ವೈಭವದಿಂದ ರಾಜವೈಭವದಿಂದ ಸ್ವಯಂ ತಾನೂ ಕೂಡ ಪಲ್ಲಕ್ಕಿಯಲ್ಲಿ ಬರಬೇಕಾದ ಅರ್ಹತೆ ಉಳ್ಳ ರಾಜ, ಆಚಾರ್ಯರು ನಡೆದು ಬರ್ತಾ ಇದ್ದಾರೆ ಪರಿವರಾಜಕರು ಅಂತ ಹೇಳಿ ತಾನೂ ಕೂಡ ನೆಲದಲ್ಲಿ ನಡೆದುಕೊಂಡು ಬಂದು ಬ್ರಾಹ್ಮಣರ ವೇದ ಸೂಕ್ತ ಮಂತ್ರಗಳಿಂದೆಲ್ಲ ಸ್ವಾಗತಿಸ್ತಾ ಆಚಾರ್ಯರನ್ನ ಎದುರುಗೊಂಡ ಅಂತ ಉತ್ತರವನ್ನು ಕೊಡಬೇಕು. ವಿಷ್ಣುಮಂಗಳಕ್ಕೆ ಬಂದ ಮಧ್ವಾಚಾರ್ಯರನ್ನು ನೋಡಲು ಯಾವ ಗ್ರಾಮದ ಜನರು ಬಂದರು ಅಂತ, ಅದು ವಾಟ ಮತ್ತೆ ಸಮವಾಯ ಅಂತ ಹೇಳಿದ್ದಾರೆ. ಪ್ರಾಗ್ರೆ ವಾಟಾಭಿಧಾನೆ ಅಂತ ಪಾಡಿ ಅಥವಾ ಕುಡೆ ಅಂತ ಅಲ್ಲಿಯ ಪ್ರಾಂತೀಯ ಭಾಷೆಯಲ್ಲಿ ಪಾಡಿ ಮತ್ತು ಕುಡೆ ಅನ್ನುವ ಗ್ರಾಮದ ಜನರು ಬಂದರು, ವಾಟ ಮತ್ತೆ ಸಮವಾಯ ಅನ್ನುವ ಗ್ರಾಮದ ಜನರು ಬಂದರು ಅಂತ ಆ ಉತ್ತರವನ್ನ ನೆನಪಿಟ್ಟುಕೊಳ್ಬೇಕು. ಪ್ರಯಾಣ ಕಾಲದಲ್ಲಿ ಮಧ್ವಾಚಾರ್ಯರ ಸುತ್ತಲಿನ ಜನರು ಏನು ಮಾಡ್ತಾ ಇದ್ರು ಅಂದ್ರೆ, ಅವರು ವಿಶೇಷವಾಗಿ ವಿಷ್ಣುವಿನ ಲಾಂಛನಗಳನ್ನ ಸ್ವೀಕಾರ ಮಾಡಿದ್ರು, ಎಲ್ಲರೂ ಶಂಖಚಕ್ರಗಳನ್ನ ಧರಿಸಿದ್ರು, ಬಾಯಿ ತುಂಬ ಹರಿನಾಮಗಳನ್ನ ಹೇಳಿಕೊಂಡು ನರ್ತನ ಮಾಡ್ತಾ ಆಚಾರ್ಯರನ್ನ ಕರೆದುಕೊಂಡು ಬರ್ತಾ ಇದ್ರೆ ಆ ದೊಡ್ಡ ಒಂದು ಮೆರವಣಿಗೆಯಲ್ಲಿ ಆಚಾರ್ಯರು ಎಲ್ಲ ಜನರ ತಲೆಗಳು ಆಚಾರ್ಯರ ಎದೆಗೆ ಬರ್ತಾ ಇತ್ತಂತೆ. ಅದರ ಮೇಲೆ ಕಾಣಿಸ್ತಾ ಇದ್ರು ಮಧ್ವಾಚಾರ್ಯರು. ಆ ಜಯಸಿಂಹರಾಜ ವೈಭವದಿಂದ ಕರೆದುಕೊಂಡು ಹೋಗಬೇಕಾದ್ರೆ ಎಲ್ಲರು ಮಹಡಿ ಹತ್ತಿ ನೋಡ್ಬೇಕಾಗಿಲ್ಲ, ಎಷ್ಟು ಕೆಳಗಡೆ ನಿಂತವರಿಗೂ ಆಚಾರ್ಯರ ವ್ಯಕ್ತಿತ್ವ ಕಾಣಿಸ್ತಾ ಇತ್ತು. ಅಷ್ಟು ಎತ್ತರದಲ್ಲಿದ್ರು ಆಚಾರ್ಯರು, ತುಂಬಾ ಎತ್ತರದ ದೇಹ, ಪ್ರತಿಯೊಬ್ಬರ ತಲೆ ಅವರ ಎದೆಗೆ ಬರ್ತಾ ಇತ್ತಂತೆ. ಅಂತಹ 32 ಲಕ್ಷಣಗಳಿಂದ ಕೂಡಿದ ಆಚಾರ್ಯರನ್ನ ಸ್ವಾಗತ ಮಾಡಿಕೊಂಡು ದೇವರ ಸಂಕೀರ್ತನೆ ಮಾಡ್ತಾ ನರ್ತನ ಮಾಡ್ತಾ ಕರೆದುಕೊಂಡು ಹೋದ್ರು. ಸಾವಿರಾರು ಜನರ ನೂಕು ನುಗ್ಗಲಿನಲ್ಲಿಯೂ ಪ್ರಕಾಶಿಸುತ್ತಿದ್ದ ಮಧ್ವಾಚಾರ್ಯರು ಯಾವ ದೇವಾಲಯವನ್ನು ಪ್ರವೇಶಿಸಿದರು? ಅದೇ, ಸಾವಿರಾರು ಜನ ಸೇರಿದ್ರು, ಆಚಾರ್ಯರು ಎತ್ತರದ ವ್ಯಕ್ತಿತ್ವ ಇರೋದ್ರಿಂದ ಕಾಣಿಸ್ತಾ ಇದ್ರು. ಅವರು ವಿಷ್ಣು ಮಂಗಳ ಅಂತ, ತಮ್ ವಿಷ್ಣು ಮಂಗಲ ಗತಂ ಬಹುಲ ಪ್ರಬೋಧಂ ಭೂಯಾಭಿವಂದ್ಯತ ಅಂತ ಅಲ್ಲಿ ಭೂಯೋಭಿವಂದ್ಯತ, ಭಗವಂತನನ್ನ ವಿಶೇಷವಾಗಿ ನಮಸ್ಕಾರ ಮಾಡಿದ್ರು. ವಿಷ್ಣು ಮಂಗಲದಲ್ಲಿರುವಂತಹ ಭಗವಂತನಿಗೆ ವಿಷ್ಣು ಮಂಗಳ ದೇವಸ್ಥಾನ, ವಿಷ್ಣು ದೇವಾಲಯ. ಇವತ್ತು ಆಚಾರ್ಯರ ಬಂದ ಉಲ್ಲೇಖಗಳು, ಆಚಾರ್ಯರು ಅಲ್ಲಿ ಸ್ನಾನ ಮಾಡಿದ ತೀರ್ಥ ಎಲ್ಲವೂ ರಮಣೀಯವಾಗಿದೆ, ಹೋದಾಗ ನೋಡಬಹುದು. ಮತ್ತೆ ಅಲ್ಲಿಂದ ತ್ರಿವಿಕ್ರಮ ಪಂಡಿತರ ಪರಿಚಯಗಳನ್ನ ನೀಡ್ತಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರ ತಂದೆ ಹೆಸರು ಸುಬ್ರಹ್ಮಣ್ಯ ಪಂಡಿತರು ಅಂತ. ತ್ರಿವಿಕ್ರಮ ಪಂಡಿತಾಚಾರ್ಯರ ಗೋತ್ರ ಆಂಗಿರಸ ಗೋತ್ರ. ಚಿಕ್ಕ ವಯಸ್ಸಿನಲ್ಲಿಯೇ ಪಂಡಿತಾಚಾರ್ಯರು ಉಷಾಹರಣ ಅಂತ ಮಹಾಕಾವ್ಯವನ್ನ ರಚನೆ ಮಾಡಿದ್ರಂತೆ. ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಬಿರುದು ಕಲಭಾಷಣ ಏವ ಸೂರಿಪೋತಃ ಕವಿರಾಸೀತ್ ಅನವದ್ಯ ಪದ್ಯವಾದಿ ಅಂತ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿಯೇ ತುಂಬಾ ಜಾಣತನ ಇತ್ತಂತೆ ಶ್ರೀಮದಾಚಾರ್ಯರ ಶಿಷ್ಯರಾದ ತ್ರಿವಿಕ್ರಮ ಪಂಡಿತಾಚಾರ್ಯರಲ್ಲಿ. ಅವರು ಒಬ್ಬ ಬೌದ್ಧ ಭಿಕ್ಷು ಮನೆಗೆ ಭಿಕ್ಷೆ ಕೇಳಲಿಕ್ಕೆ ಬಂದಾಗ ಸಂಸ್ಕೃತ ಶ್ಲೋಕ ಮಾಡಿ, ಅವರಿನ್ನೂ 2 ವರ್ಷದ ಬಾಲಕನಾಗಿದ್ದಾಗ ಸಂಸ್ಕೃತ ಶ್ಲೋಕ ಮಾಡಿ ಹೇಳಿದ್ರಂತೆ, ನಮ್ಮ ಮನೇಲಿ ಏನೂ ಸಿಗಲ್ಲ ಅಂತ. ಏಕಕ್ಷಪಣಕ ಶಾಖಾಹರ್ತ ಬಹವಕ್ಷಪಣಕ ಶಾಖಾದಾಹ ಎತ್ರ ಕ್ಷಪಣಕ ಶಾಖಾ ಶಾಖ ತತ್ರ ಕ್ಷಪಣಕ ಶಾಖಾ ಶಾಖ ಅಂತ ಎತ್ರ ಕ್ಷಪಣಕ ಬಹುಶಾಖಾದಾಹ ತತ್ರ ಕ್ಷಪಣಕ ಶಾಖಾದಾಹ ಶಾಖಾ ಶಾಖ ಅಂತ ಕ್ಷಪಣಕ ಅಂದ್ರೆ ಬೌದ್ಧ ಸನ್ಯಾಸಿ ಅಂತ ಅರ್ಥ. ಎಲೆ ಈ ಬೌದ್ಧ ಸನ್ಯಾಸಿಯೇ ನಮ್ಮನೆ ಭಿಕ್ಷೆ ಕೇಳ್ಕೊಂಡು ಬಂದಿದ್ದೀವಿ, ಈ ಮನೆಯಲ್ಲಿ ದುಡಿದು ತಂದು ತರುವವರು ಒಬ್ಬರೇ, ತಿನ್ಲಿಕ್ಕಿದ್ದ ಸದಸ್ಯರು 12 ಜನ ಇದ್ದೇವೆ, ಹಾಗಾಗಿ ನಮ್ಮ ಹೊಟ್ಟೆಗೇನು ಅಂತ ನಾವೇ ಭಿಕ್ಷುಕರಂತೆ ಮನೆಯಲ್ಲಿದ್ದಾಗ ನೀನು 13ನೇ ವ್ಯಕ್ತಿಗೆ ಭಿಕ್ಷೆ ಕೊಡ್ಲಿಕ್ಕೆ ಎಲ್ಲಿ ನಮ್ಮ ಮನೆಯಲ್ಲಿ ಪದಾರ್ಥ ಇದೆ, ಮುಂದಿನ ಮನೆಗೆ ಹೋಗು ಅಂತ ಹೇಳಿದ ಕ್ರಮ ಆ ಶ್ಲೋಕದಲ್ಲಿದೆ. ಎತ್ರ ಕ್ಷಪಣಕ ಶಾಖಾಹರ್ತ ಬಹವ ಕ್ಷಪಣಕ ಶಾಖಾದಾಹ ಒಬ್ಬ ಏಕಕ್ಷಪಣಕ ಶಾಖಾಹರ್ತ ಒಬ್ಬ ಶಾಖವನ್ನ ತರ್ತಾನೆ, ಪದಾರ್ಥವನ್ನ ತರುವನು ಒಬ್ಬ, ಕ್ಷಪಣಕ ಅಂತ ಸಂಬೋಧನೆ. ಬಹವ ಶಾಖಾದಾಹ ಅಂದ್ರೆ ತರಕಾರಿ ಊಟ ಮಾಡೋರು 16 ಜನ ಇದ್ದೇವೆ ನಾವು, ಎಲ್ಲಿ ತುಂಬಾ ಜನ ಊಟ ಮಾಡೋರಿದ್ದಾರೆ ತರುವನು ಒಬ್ಬನೇ ಇದ್ದಾನೆ ಅಲ್ಲಿ ನಿನ್ನಂತ ಭಿಕ್ಷುಕನಿಗೆ ಬೇಡ್ಲಿಕ್ಕೆ ಅವಕಾಶ ಇಲ್ಲ ಅಂತ 2ನೇ ವರ್ಷದಲ್ಲಿ ಒಬ್ಬ ಭಿಕ್ಷುವಿಗೆ ಬೌದ್ಧ ಸನ್ಯಾಸಿಗೆ ಉತ್ತರವನ್ನು ಕೊಟ್ಟು ಕಳಿಸಿದ್ರು, ಸಂಸ್ಕೃತ ಶ್ಲೋಕ ರಚನೆ ಮಾಡಿ ಅಂತ. ಅದನ್ನೇ ಪಂಡಿತಾಚಾರ್ಯರು ಕಲಭಾಷಣ ಅಂದ್ರೇನು, ತೊದಲು ನುಡಿಯ ಮಾತಿನ ಸಂದರ್ಭದಲ್ಲಿಯೇ ಕವಿರಾಸೀದ್ ಅನವದ್ಯ ಪದ್ಯವಾದಿ, ಶ್ರೇಷ್ಠವಾದ ಪದ್ಯಗಳನ್ನು ರಚನೆ ಮಾಡುವ ಸಾಮರ್ಥ್ಯ ಇತ್ತು ತ್ರಿವಿಕ್ರಮ ಪಂಡಿತಾಚಾರ್ಯರಲ್ಲಿ ಅಂತ ನಾರಾಯಣ ಪಂಡಿತಾಚಾರ್ಯರು ಪ್ರಶಂಸೆ ಮಾಡಿದ್ದಾರೆ. ಉಷಾಹರಣ ಅಂತ ಒಂದು ತುಂಬಾ ದೊಡ್ಡ ಒಳ್ಳೆಯ ಕಾವ್ಯ ಅಂದ್ರೆ ಏನು, ಈ ಕೃಷ್ಣನ ಮಗ ಪ್ರದ್ಯುಮ್ನ, ಪ್ರದ್ಯುಮ್ನ ಮಗ ಅನಿರುದ್ಧ, ಆ ಅನಿರುದ್ಧ ಪ್ರಾಪ್ತ ವಯಸ್ಕನಾದಾಗ ಬಾಣಾಸುರನ ಮಗಳಾಗಿರುವಂತಹ ಉಷಾ, ಮೂಲ ರೂಪದಲ್ಲಿ ಅನಿರುದ್ಧನ ಪತ್ನಿಯಾದ ಉಷಾದೇವಿ, ಅವಳು ಅವಳಿಗೆ ಒಂದು ಸ್ವಪ್ನ ಬೀಳುತ್ತೆ ಪ್ರಾತಃ ಕಾಲದಲ್ಲಿ, ಈ ರೀತಿಯಾದವನು ನಿನ್ನ ಗಂಡ ಅಂತ ಅವನ ಜೊತೆಗೆ ವಿವಾಹವಾದ ಒಂದು ಸ್ವಪ್ನ ಬೀಳುತ್ತೆ. ಎದ್ದು ಚಿತ್ರಲೇಖೆಗೆ ಹೇಳ್ತಾಳೆ ನನಗೆ ಅದೇ ಗಂಡ ಬೇಕು ಅಂತ ಹಠ ಮಾಡ್ತಾಳೆ. ಹೀಗೆ ಯಾರ್ಯಾರಿಗೂ ಕನಸಿಗೆ ಬಿದ್ರೆ ಬಹಳ ಸಮಸ್ಯೆ ಆಗಿಬಿಡುತ್ತೆ. ಆ ರೀತಿಯಾದ ಕನಸಿನ ವೃತ್ತಾಂತ ಅದು, ಕನಸು ಸತ್ಯ ಅಲ್ಲಿ ಅವಳು ದೃಷ್ಟಾಂತ. ಆ ಉಷಾ ಅದು ಹೇಳಿದ ಮೇಲೆ ಚಿತ್ರಲೇಖೆ, ಅವಳು ಮಾಯಾವಿದ್ಯೆಗಳನ್ನ ಬಲ್ಲವಳು, ಅವಳು ಆ ಅವಳ ಲಕ್ಷಣ ಶಾಸ್ತ್ರವನ್ನು ಕೇಳಿಕೊಂಡು ಅದೇ ರೀತಿಯಾದ ಚಿತ್ರವನ್ನು ಬರೆದು ತೋರಿಸ್ತಾಳೆ. ಅದನ್ನ ನೋಡಿ ಇವನೇ ನನ್ನ ಗಂಡ ಅಂತ ಉಷಾ ಹೇಳಿದ ಮೇಲೆ ಅವನು ಮತ್ತಾರು ಅಲ್ಲ ಕೃಷ್ಣನ ಮೊಮ್ಮಗ ಅನಿರುದ್ಧ, ಅವನನ್ನು ನಾನು ತರ್ತೇನೆ ಅಂತ ಆ ಚಿತ್ರಲೇಖೆ ತಾನು ಮಾಯಾರೂಪದಿಂದ ಹೋಗಿ ಆ ಕೃಷ್ಣನ ಅಂತಃಪುರದಲ್ಲಿ ಮಲಗಿರುವಂತಹ ಕೂಸನ್ನ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಮಂಚ ಸಹಿತ ಹೊತ್ಕೊಂಡು ಬರ್ತಾಳೆ. ಇವತ್ತೆಲ್ಲ ಕನ್ನೆಯರ ಅಪಹಾರ ಅನ್ನುವದೆಲ್ಲ ನ್ಯೂಸ್ ಬರ್ತಾ ಇರುತ್ತೆ, ಇದು ಪುರುಷನ ಅಪಹಾರ ಅವತ್ತೇ ಆದ ಕಥೆ ಇದೆ ಇದು. ಆದ್ರೆ ಇದು ತನ್ನ ನಿಯತ ಪತಿ ಎನ್ನುವ ಎಚ್ಚರ ಇರಬೇಕು ನಮಗೆ. ಉಷಾ ಅನ್ನುವ ಅನಿರುದ್ಧನ ಮೂಲ ರೂಪದ ಪತ್ನಿಯೇ, ಬಾಣಾಸುರನ ಮಗಳಾಗಿ ಹುಟ್ಟಿದ್ಲು, ಅವಳು ಅನಿರುದ್ಧನನ್ನ ಕರೆದುಕೊಂಡು ಬಂದು ವಿವಾಹ ಮಾಡಿಕೊಂಡ ಕಥೆ ಇದೆ, ಬಹಳ ಸ್ವಾರಸ್ಯಕರವಾಗಿದೆ ಹರಿವಂಶದಲ್ಲಿ. ಆ ಕಥೆಗೆ ಸಂಬಂಧಪಟ್ಟ ಕಾವ್ಯವನ್ನ ಬಹಳ ರೋಚಕವಾಗಿ ರಚನೆ ಮಾಡಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಬಾಲ್ಯದ ವಯಸ್ಸಿನಲ್ಲಿ. ಅದನ್ನೇ ಹೇಳಿದ್ದಿಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಬರೆದ ಮಹಾಕಾವ್ಯ ಉಷಾಹರಣ ಕಾವ್ಯ ಅಂತ. ತ್ರಿವಿಕ್ರಮ ಪಂಡಿತಾಚಾರ್ಯರು ವಿದ್ಯಾರ್ಥಿಯಾಗಿದ್ದಾಗ ಮಾಡಿದ ಯಾವ ಆಕ್ಷೇಪ ಗುರುಗಳಿಗೆ ಪರಿಹರಿಸಲಾಗಲಿಲ್ಲ? ಅಂದ್ರೆ ಪಂಡಿತಾಚಾರ್ಯರು ವಿದ್ಯಾರ್ಥಿ ಆದಾಗ ಅವರ ಗುರುಗಳ ಹತ್ರ ಪಾಠ ಕೇಳಬೇಕಾದ್ರೆ ಮಾಯಾವಾರದಲ್ಲಿ ಏನೆಲ್ಲ ದೋಷಗಳಿದೆ ಅನ್ನೋದನ್ನ ಹೇಳ್ತಾ ಇದ್ರು. ಆ ದೋಷವನ್ನ ಗುರುಗಳಿಗೂ ಕೂಡ ಪರಿಹಾರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕೊನೆಗೆ ಅವರು ಹೇಳ್ತಾರೆ, ಮಾಯಾವಾರದಲ್ಲಿ ಹೇಳಿದ ನಿರ್ಗುಣ ಉಪಾಸನೆ ಯಾಕೋ ಪ್ರಾಮಾಣಿಕವಾಗಿ ನನಗೆ ಕಾಣಿಸ್ತಾ ಇಲ್ಲ ಅಂತ. ಅವರ ತಂದೆ ಹಿಂದಿನ ಕಾಲದಲ್ಲೆಲ್ಲ ಅಪ್ಪನೇ ಮಗನಿಗೆ ಪಾಠ ಹೇಳ್ತಾ ಇದ್ರು, ಹಾಗಾಗಿ ಸುಬ್ರಹ್ಮಣ್ಯ ಪಂಡಿತರು ಹೇಳಿದ್ರು ಮಾಯಾವಾರದ ನಿರ್ಗುಣ ಉಪಾಸನೆ ಅದು ಪ್ರಾಮಾಣಿಕವಾಗಿಲ್ಲ ಅಂತ ಅವರ ತಂದೆಯೇ ಹೇಳಿದ್ರು. ಶಾಂಕರ ಸೂತ್ರ ಭಾಷ್ಯವನ್ನು ಅಧ್ಯಯನ ಮಾಡಿದ ತ್ರಿಕುರುಣಿತಾಚಾರ್ಯರ ಅಭಿಪ್ರಾಯವೇನು ಅಂದ್ರೆ, ಆ ಪಂಡಿತಾಚಾರ್ಯರು ತುಂಬಾ ಬಾರಿ ಶಾಂಕರ ಭಾಷ್ಯ ಸೂತ್ರಗಳನ್ನು ಅಧ್ಯಯನ ಮಾಡಿ ಸೂತ್ರಕ್ಕೂ ಭಾಷ್ಯಕ್ಕೂ ಸಂಬಂಧ ಇಲ್ಲ ಅಂತ ಅನೇಕ ಬಾರಿ ಕಾಣಿಸಿತು. ಆಚಾರ್ಯರ ಭಾಷ್ಯಕ್ಕೂ ಸೂತ್ರಕ್ಕೂ ಇರುವ ಸಂಬಂಧ ನೋಡಿ ಆ ಮಾಯಾವಾದಿಗಳೇ ಬೆರಗಾಗಿದ್ದಾರೆ ಎಂದಾಗ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೂ ತುಂಬಾ ಸಂತೋಷ ಆಗಿದೆ ಅಂತ ಅರ್ಥ. ಅದನ್ನು ಮುಂದೆ ಹೇಳ್ತಾರೆ, ಭಾಷ್ಯ ಸೂತ್ರಗಳಿಗೆ ಸಂಬಂಧ ಇಲ್ಲ ಅಂತ ಶಾಂಕರ ಭಾಷ್ಯ ಓದಿದಾಗ ಬಂದ ಅಭಿಪ್ರಾಯ. ನಿರ್ಗುಣೋಪಾಸನೆ ಸರಿಯಿಲ್ಲ ಎಂದು ತೀರ್ಮಾನ ಮಾಡಿಕೊಂಡ ತ್ರಿವಿಕ್ರಮ ಪಂಡಿತಾಚಾರ್ಯರ ಚರ್ಯೆ ಹೇಗಿತ್ತು ಅಂದ್ರೆ, ಯಾವಾಗಲೂ ಸದಾಚಾರ ಸಂಪನ್ನರಾಗಿದ್ರು, ಭಗವಂತನ ಸ್ಮರಣೆ ಮಾಡ್ತಾ ಇದ್ರು, ಹರಿಸ್ಮರಣೆಯಲ್ಲಿ ಆಸಕ್ತರಾಗಿದ್ರು. ನವಕಾವ್ಯ ರಸಪ್ರಿಯಸ್ಯವಾದಿ ಅಂತ ನವಕಾವ್ಯ ರಸಪ್ರಿಯ ಅಂತ ಬಿರುದು ಕೊಟ್ಟಿದ್ದಾರೆ. ಅದು ಯಾರಿಗೆ ಅಂದ್ರೆ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ನವಕಾವ್ಯ ರಸಪ್ರಿಯ ಅಂತ ಬಿರುದು. ಒಳ್ಳೆಯ ಕಾವ್ಯದಲ್ಲಿ ಆಸಕ್ತ, ಒಳ್ಳೆಯ ಪ್ರತಿಭೆ ಹೊಂದಿದವರು ಅಂತ ಅರ್ಥ. ಮಾಯಾವಾದವನ್ನು ರಕ್ಷಿಸಿ ಎಂದು ಬಂದ ಜನರಿಗೆ ನಾನೊಬ್ಬನೇ ಮಧ್ವಾಚಾರ್ಯನ ಜಯಿಸಿದ್ದೇನೆ ಎಂದ ತ್ರಿಪುರಣಿತಾಚಾರ್ಯರ ಮಾತೇನು ಅಂದ್ರೆ, ಮಾಯಾವಾದಿಗಳನ್ನ ವಾಸ್ತವಿಕವಾಗಿ ಎಲ್ಲಾ ಮಾಯಾವಾದಿಗಳು ಆ ಮಧ್ವಾಚಾರ್ಯರನ್ನ ಕೆಣಕ್ಲಿಕ್ಕಾಗದೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಬಳಿ ಶರಣಾಗತರಾಗ್ತಾರೆ. ಆ ಪ್ರಸಂಗದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರನ್ನು ಸಮಾಧಾನ ಮಾಡಲಿಕ್ಕೋಸ್ಕರ ನಾನು ಮಧ್ವಾಚಾರ್ಯನ ಜಯಿಸ್ತೇನೆ ಅಂತ ಹೇಳಿದರು. ವಾಸ್ತವಿಕವಾಗಿ ಶಾಂಕರ ಭಾಷ್ಯವನ್ನು ನೋಡಿದರೆ, ಆಚಾರ್ಯರ ಭಾಷೆಗಳನ್ನು ನೋಡಿದರೆ ಅವರನ್ನ ಜಯಿಸುವುದು ಕಷ್ಟ ಅನ್ನುವುದು ಕೂಡ ಪಂಡಿತಾಚಾರ್ಯರಿಗೆ ತಿಳಿದಿತ್ತು. ಆ ಎಲ್ಲ ಜನ ಸಮುದಾಯವನ್ನು ಸಮಾಧಾನ ಮಾಡುವ ಮಾತುಗಳನ್ನು ಮಾತ್ರ ಆಡಿದರು, ಜಯಿಸ್ತೇನೆ ಅಂತ ಸಮಾಧಾನ ಮಾಡಿದರು. ಆ ನಂತರ ಆಚಾರ್ಯರ ಹತ್ತಿರ ವಾದಕ್ಕೆ ಹೋಗಬೇಕು. ಈಗಾಗಲೇ ಆಚಾರ್ಯರ ಬಳಿ ತ್ರಿವಿಕ್ರಮ ಪಂಡಿತಾಚಾರ್ಯರ ಸೋದರ ಶಂಕರ ಪಂಡಿತರು ಅವ್ರ ಗ್ರಂಥಪಾಲಕರಾಗಿದ್ರು. ಹಾಗಾಗಿ ಅವರ ಮೂಲಕ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಗ್ರಂಥಗಳನ್ನು ತರಿಸಿಕೊಂಡು ಒಮ್ಮೆ ಅಧ್ಯಯನ ಮಾಡಿದರು. ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ರಾತ್ರಿ ಕಾಲದಲ್ಲಿ ಆ ಆಚಾರ್ಯರ ಗ್ರಂಥಗಳನ್ನು ಅವಲೋಕನ ಮಾಡಿ ಮಾಡಿದಾಗ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಅನ್ನಿಸ್ತು, ಬಹಳ ಚೆನ್ನಾಗಿದೆ, ಮಧ್ವರ ಸಿದ್ಧಾಂತವೇ ಆ ವೇದವ್ಯಾಸ ದೇವರಿಗೆ ಸಮ್ಮತವಾಗುವ ಸಿದ್ಧಾಂತ ಅಂತ ಅಧ್ಯಯನ ಮಾಡಬೇಕಾದ್ರೆ ಪಂಡಿತಾಚಾರ್ಯರಿಗೆ ಅನಿಸಿದ ಅಭಿಪ್ರಾಯ ಅಂತ ಇಲ್ಲಿಗೆ ಒಂದು 13ನೆಯ ಸರ್ಗದ ಎಲ್ಲ ಇತಿಹಾಸಗಳ ಸಂಗ್ರಹ ಇಲ್ಲಿಗೆ ಮುಗಿದಿದೆ. ಇನ್ನು 14ನೇ ಸರ್ಗದಲ್ಲಿ ಮಧ್ವಾಚಾರ್ಯರಲ್ಲಿ ಶರಣಾಗತನಾದ ಜಯಸಿಂಹನನ್ನು ಅಭಿನಂದಿಸಿದವರು ಯಾರು, ಮಧ್ವಾಚಾರ್ಯರನ್ನ ಜಯಸಿಂಹರಾಜ ಅಂದ್ರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಶಿಷ್ಯತ್ವವನ್ನು ವಹಿಸೋಕ್ಕಿಂತ ಮೊದಲು ಜಯಸಿಂಹರಾಜನ ಹೃದಯದಲ್ಲಿ ಮಧ್ವಾಚಾರ್ಯರ ಬಗ್ಗೆ ಅಪಾರ ಗೌರವ ಹುಟ್ಟಿಬಿಟ್ಟಿತ್ತು. ಹಾಗಾಗಿ ಜಯಸಿಂಹರಾಜ ಮಧ್ವಗುರುಗಳನ್ನು ಅನೇಕ ಬಾರಿ ಸಂಪರ್ಕಿಸಿ ಅವರ ಅನುಗ್ರಹದಿಂದ ಆನಂದವನ್ನು ಹೊಂದಿದ್ದ. ಅವನು ಮಾಡಿದ ಕ್ರಮ ಸರಿಯಾಗಿದೆ ಅಂತ ಅಭಿನಂದಿಸಿದ್ದು ತ್ರಿವಿಕ್ರಮ ಪಂಡಿತಾಚಾರ್ಯರು, ತುಂಬಾ ಒಳ್ಳೆ ಕೆಲಸ ಮಾಡಿದಿ, ಉತ್ತಮ ಗುರುಗಳನ್ನು ಆಶ್ರಯಿಸಿದಿ ಅಂತ ಅವನನ್ನು ಅಭಿನಂದಿಸಿದರು. ಮಧ್ವಾಚಾರ್ಯರ ಶಿಷ್ಯರು ಯಾವಾಗ ಮಲಗುತ್ತಾ ಇದ್ರು ಅಂತ ಪ್ರತಿದಿನ ದಿನಚರಿಯನ್ನು ಹೇಳುವಂತಹ ಸರ್ಗ 14ನೇ ಸರ್ಗ. 7ನೇ ಸರ್ಗದಲ್ಲಿ ವೇದವ್ಯಾಸ ದೇವರ ಮಹಿಮೆಗಳನ್ನು ಹೇಳಿದರೆ 14ನೇ ಸರ್ಗ ಪೂರ್ಣ ಮಧ್ವಾಚಾರ್ಯರ ಜೀವನ ಚರ್ಯೆಯನ್ನು ಬಹಳ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ. ಮಧ್ವಾಚಾರ್ಯರ ಶಿಷ್ಯರೆಲ್ಲ ಯಾವಾಗ ಮಲಗುತ್ತಾ ಇದ್ರು ಅಂದ್ರೆ, ಜಗನ್ಯಶಾಹಿ ಪೂರ್ವಂ ಸ್ಯಾದ್ ಉತ್ಥಾಯ ಗುರುವೇಶ್ಮನಿ ಅಂತ ನಿಯಮ. ಗುರುಕುಲದಲ್ಲಿ ವಾಸ ಮಾಡಬೇಕಾದ್ರೆ ಶಿಷ್ಯರಾದವರು ಗುರುಗಳ ಮಲಗಿದ ಮೇಲೆ ಮಲ್ಕೊಳ್ಬೇಕಂತೆ, ಗುರುಗಳು ಹೇಳೋಕ್ಕಿಂತ ಮೊದಲು ಹೇಳಬೇಕಂತೆ. ಇವತ್ತೆಲ್ಲ ಉಲ್ಟ, ಗುರುಗಳು ಶಿಷ್ಯರನ್ನೆಲ್ಲ ಮಲಗಿಸಿ ಬೇಗ ಎದ್ದು ಗುರುಗಳು ಶಿಷ್ಯರನ್ನೆಲ್ಲ ಎಬ್ಬಿಸಬೇಕು. ಹೀಗಿದ್ರೂ ಕೂಡ ಶಿಷ್ಯರಿಗೆ ಸಮಾಧಾನ ಇರೋದಿಲ್ಲ. ಹಿಂದಿನ ಕಾಲದ ಪದ್ಧತಿಯಲ್ಲಿ ಗುರುಗಳು ಮಲಗಿದ ಮೇಲೆ ಶಿಷ್ಯರು ಮಲಗುವ ಪದ್ಧತಿ, ಗುರುಗಳು ಹೇಳೋಕ್ಕಿಂತ ಮೊದಲು ಹೇಳುವ ಪದ್ಧತಿ. ಉಷಃಕಾಲದಲ್ಲಿ ಮಧ್ವಾಚಾರ್ಯರು ಹೇಳುವಾಗ ಅವರ ಶಿಷ್ಯರು ಹೇಳುವುದು ಸ್ವಲ್ಪ ತಡವಾಗುತ್ತಿತ್ತು. ಕಾರಣವೇನು? ಮಧ್ವಾಚಾರ್ಯರು ಎದ್ದಾದರೂ ಶಿಷ್ಯರು ಎದ್ದಿರ್ತಾ ಇರಲಿಲ್ಲ. ಕಾರಣ ಏನು ಅಂದ್ರೆ, ರಾತ್ರಿ ಹೊತ್ತು ಕೆಲವರು ಅಧ್ಯಯನವನ್ನ ಮಾಡಿ ಗುರುಗಳ ಮಲಗಿದ ಮೇಲೆ ಅಧ್ಯಯನ ಮಾಡಿ ಮಲಗುತ್ತಾ ಇದ್ರು ಬೆಳಿಗ್ಗೆ ಚಿಂತನೆಗಾಗಿ. ಅಧ್ಯಯನ ವಿಳಂಬ ಆದಾಗ ನಿದ್ರೆಯೂ ಸ್ವಲ್ಪ ಜಾಸ್ತಿ ಬರ್ತಾ ಇತ್ತು, ಹಾಗಾಗಿ ಹೇಳುವ ತಡ ಆಗ್ತಾ ಇತ್ತು. ಒಂದು ದಿನ ಪ್ರತಿದಿನ ಮಧ್ವಾಚಾರ್ಯರು ಪೂಜೆ ಮಾಡಿದ ಮೇಲೆ ಆ ನಿರ್ಮಾಲ್ಯವನ್ನ ತೆಗಿಬೇಕಾದ್ರೆ ಪುಷ್ಪದಿಂದ ಯಾವ ಪದಾರ್ಥ ಸುರಿತಾ ಇತ್ತು ಅದನ್ನ ಮಂದರ್ ಏನ್ ತಿಳ್ಕೊಂಡ್ರು, ವಾಸ್ತವ ಏನು ಅಂತ. ಘೃತಮಿದಮಿತಿ ಸದ್ಯೋ ಭ್ರಾಂತಿಮಂತೋಪಿ ಶಿಷ್ಯಾಹ ಅಂತ ಎಷ್ಟೋ ಜನ, ಇದು ತುಪ್ಪ ಸುರಿತಾ ಇದೆ ಮಧ್ವಾಚಾರ್ಯ ಅಂದ್ರೆ ಇವತ್ತು ಪೂಜೆ ಮಾಡಿದ ಹೂವು ತುಳಸಿಗಳೆಲ್ಲ ಹಾಗೆ ಇರ್ತಾ ಇತ್ತು. ಕ್ರಮ ಏನು ಅಂದ್ರೆ, ನಿರ್ಮಾಲ್ಯವನ್ನ ಇವತ್ತು ತೆಗಿಬಾರದು, ಇವತ್ತೆಲ್ಲ ಹಾಕಿದ ಹೂವು ತುಳಸಿಯನ್ನ ಮರುದಿನ ಸೂರ್ಯೋದಯಕ್ಕಿಂತ ಮೊದಲು ತೆಗಿಬೇಕು, ಇಲ್ಲದೆ ಇದ್ರೆ ಅದೊಂದು ಅಪರಾಧದಲ್ಲಿ ಸೇರಿಸಿದ್ದಾರೆ. ಸೂರ್ಯೋದಯ ಆದ ಮೇಲೂ ನಿರ್ಮಾಲ್ಯ ದೇವರ ತಲೆ ಮೇಲೆ ಇರಬಾರದು. ಸೂರ್ಯೋದಯಕ್ಕಿಂತ ಮೊದಲು ಕೆಲವು ಶಿಷ್ಯರು, ಸನ್ಯಾಸಿ ಶಿಷ್ಯರು ಆ ದೇವರ ಮೇಲಿರುವಂತಹ ನಿರ್ಮಾಲ್ಯವನ್ನೆಲ್ಲ ತೆಗಿಬೇಕಾದ್ರೆ ಏನೋ ತುಪ್ಪದ ಹಾಗೆ ಸುರಿತಾ ಇತ್ತಂತೆ. ಕೆಲವರು ತುಪ್ಪದ ಹಾಗೆ ಇರ್ತಾ ಇತ್ತು ಅಂತ ಭ್ರಮಿಸಿಕೊಂಡು ತುಪ್ಪ ತುಪ್ಪ ಅಂದ್ರು. ತುಪ್ಪ ಅಂದ್ರೆ ಅದರಲ್ಲಿ ಅಂಟಿರಬೇಕು, ಅಂಟ ಸ್ನೇಹ ಇಲ್ಲ, ತುಪ್ಪದ ಹಾಗೆ ಇದೆ. ವಾಸ್ತವಿಕವಾದದ್ದೇನು ಅಂದ್ರೆ, ಆಚಾರ್ಯರು ಭಕ್ತಿಯಿಂದ ಮಾಡುವ ಪೂಜಾ ವಿಧಾನದಿಂದ ಭಗವಂತ ಪ್ರಸನ್ನನಾಗಿ ಆಚಾರ್ಯರು ದೇವರಿಗೆ ಅರ್ಪಿಸಿದ ಹೂವು ತುಳಸಿಗಳನ್ನು ತೆಗೆದ್ರೆ ಅದು ಅಮೃತ ತುಲ್ಯವಾಗಿತ್ತು, ಅದರಿಂದ ಅಮೃತ ಸುರಿತಾ ಇತ್ತಂತೆ. ಅಂತಹ ಒಂದು ಆಚಾರ್ಯರ ಮಹಿಮೆ ಅಂತ ವರ್ಣನೆ ಮಾಡಿದ್ದಾರೆ. ಪ್ರಾತಃ ಕಾಲದ ಅನುಷ್ಠಾನವನ್ನು ಮುಗಿಸಿ ಮಧ್ವಾಚಾರ್ಯರು ಏನು ಮಾಡ್ತಾ ಇದ್ರು ಅಂತ ಮತ್ತೊಂದು ಪ್ರಶ್ನೆ ಇದೆ. ಮಧ್ವಾಚಾರ್ಯರು ಪ್ರಾತಃ ಕಾಲದ ಅನುಷ್ಠಾನವನ್ನು ಮುಗಿಸಿದ ಮೇಲೆ ಪಾಠ ಮಾಡ್ತಾ ಇದ್ರು. ಮೊದಲು ಒಂದು ತರ್ಪಣಾದಿಗಳನ್ನೆಲ್ಲ ಮುಗಿಸಿ ಪಾಠ, ಆಮೇಲೆ ಪೂಜೆಗಳನ್ನು ಮಾಡ್ತಾ ಇದ್ರು. ಸಿದ್ಧಯೇ ಸ್ಯಾದ್ಧಿ ಯತ್ನಃ ಅಂತ 14ನೇ ಸರ್ಗದಲ್ಲಿರುವ ಪ್ರಸಿದ್ಧವಾದ ಮಾತು. ಅಂದ್ರೆ ಒಳ್ಳೆಯ ಸಿದ್ಧಿ ಆಗಬೇಕು ಅಂದ್ರೆ ಪ್ರಯತ್ನ ಚೆನ್ನಾಗಿರಬೇಕು ಅಂತ. ಈ ಇದು ಯಾವ ಪ್ರಸಂಗದಲ್ಲಿ ಬಂದಿದ್ದು, ಯಾರನ್ನ ಕುರಿತು ಯಾರು ಹೇಳಿದ್ರು ಅಂದ್ರೆ ಮಧ್ವಾಚಾರ್ಯರ ಶಿಷ್ಯರನ್ನು ಕುರಿತು ಹೇಳಿದ ಮಾತು. ಅಂದ್ರೆ ಏನು, ಎಷ್ಟೋ ಜನ ಶಿಷ್ಯರು ಸ್ವಲ್ಪ ಅವರ ಕರ್ಮಗಳಲ್ಲೆಲ್ಲ ವಿಳಂಬ ಮಾಡ್ತಾ ಇದ್ರು. ಕೆಲವರಿಗೆ ಪುಸ್ತಕ ಮುಚ್ಚುವುದು, ಕಟ್ಟುವುದು, ತೆಗೆಯುವುದು, ದೇವರ ಪೆಟ್ಟಿಗೆ ಕಟ್ಟುವುದು, ತೆಗೆಯುವುದು, ಅಥವಾ ತಮ್ಮ ಪದಾರ್ಥಗಳನ್ನ ಜೋಡಿಸಿಕೊಂಡು ಪ್ರಯಾಣಕ್ಕೆ ಅನುವಾಗುವುದು, ಇಂಥ ದೈಹಿಕ ಚಟುವಟಿಕೆಗಳಲ್ಲಿ ಕೆಲವು ಶಿಷ್ಯರು ತುಂಬಾ ಚುರುಕಾಗಿರ್ತಾ ಇದ್ರು. ಕೆಲವು ಶಿಷ್ಯರು ಸ್ವಲ್ಪ ಮಂದಮತಿಗಳಾಗಿರ್ತಾ ಇದ್ರು, ಅಷ್ಟು ಚುರುಕುತನ ಇರ್ತಾ ಇರಲಿಲ್ಲ ದೇಹದಲ್ಲಿ. ಆದ್ರಿಂದ ಇಂಥ ಪ್ರಸಂಗದಲ್ಲಿ ಹೇಳಿದ ಮಾತೇನು ಅಂದ್ರೆ, ಯಾವುದೇ ಒಂದು ಸಿದ್ಧಿ ಆಗಬೇಕಾದ್ರೆ ಪ್ರಯತ್ನಗಳು ಸರಿಯಾಗಿರಬೇಕು, ಚೆನ್ನಾಗಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ರೆ ಸಿದ್ಧಿ ಚೆನ್ನಾಗಾಗುತ್ತೆ ಅಂತ ಮಧ್ವಾಚಾರ್ಯರ ಶಿಷ್ಯರಲ್ಲಿ ಕೆಲವು ಶಿಷ್ಯರನ್ನು ಕುರಿತು ಹೇಳಿದ ಮಾತು ಇದು. 12 ವರ್ಷಗಳ ಕಾಲ ಉಪವಾಸ ಮಾಡಿದರೆ ಬರುವ ಫಲ ಇದರಿಂದ ಬರುತ್ತದೆ. ಯಾವುದರಿಂದ, ಭಗವಂತನಿಗೆ ಶಾಲಗ್ರಾಮಗಳಿಗೆ ಪೂಜೆ ಮಾಡಿದ ತೀರ್ಥವನ್ನ ಸ್ವೀಕಾರ ಮಾಡುವುದರಿಂದ 12 ವರ್ಷಗಳ ಕಾಲ ಏಕಾದಶಿ ಉಪವಾಸ ಮಾಡಿದ ಫಲ ಪ್ರತಿದಿನವೂ ಪಡೆಯಬಹುದು. ಹೇಗೆ ಅಂದ್ರೆ, ಪ್ರತಿದಿನ ನಿರ್ಮಾಲ್ಯ ತೀರ್ಥ, ದೇವತೀರ್ಥಗಳನ್ನ ತೆಗೆದುಕೊಳ್ಳದೆ ಯಾವುದೇ ಆಹಾರಗಳನ್ನ ಸ್ವೀಕಾರ ಮಾಡಬಾರದು, ಶ್ರದ್ಧೆಯಿಂದ ಶಾಲಗ್ರಾಮ ಪೂಜೆ ಮಾಡಬೇಕು, ವಿಷ್ಣು ಪಾದೋದಕ ಪ್ರಾಶನದಿಂದ ಅಷ್ಟು ಫಲ ಬರುತ್ತೆ. ಮಧ್ವಾಚಾರ್ಯರ ಪಾದೋದಕವನ್ನು ಎಲ್ಲ ಶಿಷ್ಯರು ತಮ್ಮ ತಲೆಯಲ್ಲಿ ಧರಿಸಿದಾಗ ಭೂಮಿಗೆ ಬೇಸರವಾಗುತ್ತಿತ್ತು. ಯಾಕೆ, ಮಧ್ವಾಚಾರ್ಯರ ಪಾದಕ್ಕೆ ಹಾಕಿದ ಎಲ್ಲಾ ನೀರನ್ನ ಶಿಷ್ಯರು ತಮ್ಮ ತಲೆ ಮೇಲೆ ಹಾಕೊಂಡಾಗ ಭೂದೇವಿಗೆ ಬೇಸರ ಯಾಕೆ ಆಗ್ತಾ ಇತ್ತು ಅಂದ್ರೆ, ದೇವರ ಪಾದದ ನಿರ್ಮಾಲ್ಯವನ್ನ, ಗುರುಗಳ ಪಾದದ ಆ ಜಲವನ್ನ, ಪಾದೋದಕವನ್ನ ನನ್ನ ತಲೆ ಮೇಲೆ ಹಾಕಲೇ ಇಲ್ಲ ಇವರು, ಎಲ್ಲಾ ತಮ್ಮ ತಲೆ ಮೇಲೆ ಹಾಕೊಂಡ್ ಬಿಟ್ರು ಅಂತ ತನಗೇನು ಉಳಿಯಲ್ಲ ಅಂತ ಬೇಸರವಾಗ್ತಾ ಇತ್ತು. ಅಂದ್ರೆ ಆಚಾರ್ಯರ ಪಾದೋದಕವನ್ನ ಸ್ವೀಕಾರ ಮಾಡಲಿಕ್ಕೆ ಭೂದೇವಿ ನಿರೀಕ್ಷೆ ಮಾಡ್ತಾ ಇಲ್ಲು ಅಂತ, ಅಷ್ಟು ಮಹಿಮಾ ಆಚಾರ್ಯರದ್ದು ಅಂತ ಹೇಳಿದ್ದಾರೆ. ಮಧ್ವಾಚಾರ್ಯರು ಪ್ರತಿನಿತ್ಯ ಪೂಜೆಯಲ್ಲಿ ಎಷ್ಟು ಉಪಚಾರ, ಎಷ್ಟು ಅನೂಪಚಾರವನ್ನು ಅರ್ಪಿಸುತ್ತಿದ್ದರು. ಷೋಡಶೋಪಚಾರ ಪೂಜೆಗಳನ್ನು ಮಾಡ್ತಾ ಇದ್ರು, ಅರ್ಘ್ಯ, ಪಾದ್ಯ, ಆಚಮನ, ಮಧುಪರ್ಕ ಮೊದಲಾದ ಷೋಡಶೋಪಚಾರ ಪೂಜೆ. ಆಮೇಲೆ ಅನೂಪಚಾರ ಅಂತ ಅದಕ್ಕೆ ಪೂರಕವಾಗಿರುವಂತಹ ನೃತ್ಯ, ಗೀತ, ವಾದ್ಯ ಇತ್ಯಾದಿಗಳು ಅನೂಪಚಾರಗಳು ಅಂತ. ಈ ರೀತಿಯಾಗಿ 16 ಉಪಚಾರಗಳು, 6 ಅನೂಪಚಾರಗಳು ಅಂತ ಹೇಳಿದ್ರೆ ಆಯ್ತು. ಮಧ್ವಾಚಾರ್ಯರು ಪೂಜೆಯಲ್ಲಿ ಎಷ್ಟು ವಿಧದ ಪುಷ್ಪಗಳನ್ನು ಅರ್ಪಿಸುತ್ತಿದ್ದರು, ಅಷ್ಟವೀರ್ ಭಾವ ಪುಷ್ಪೈಹಿ ಅಂತ ಹೇಳಿದ್ದಾರೆ. ಪ್ರತಿದಿನ ಹೊರಗಡೆಯಿಂದ ಎಷ್ಟು ಪುಷ್ಪ ಸಿಗುತ್ತೆ ಅನ್ನೋದು ಮುಖ್ಯ ಅಲ್ಲ. ತಮರುಣ ಮಣಿವರ್ಣಂ ದಿವ್ಯ ದೇಹಾಕ್ಯಗೇಹೇ ಅಂತ ಪ್ರತಿದಿನ ತಮ್ಮ ಹೃದಯದಲ್ಲಿರುವ ಭಗವಂತನನ್ನ ಅಷ್ಟವಿಧ ಪುಷ್ಪಗಳಿಂದ ಆರಾಧನೆ ಮಾಡ್ತಾ ಇದ್ರು. ನಾವು ಪ್ರತಿದಿನ ದೇವರ ಪೂಜೆಯಲ್ಲಿ ಅದನ್ನೇ ಹೇಳ್ತೇವೆ, ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ, ಸತ್ಯ ಪುಷ್ಪಂ ವಿಶೇಷತಃ, ಜ್ಞಾನ ಪುಷ್ಪಂ, ತಪ ಪುಷ್ಪಂ, ಕ್ರಿಯಾ ಪುಷ್ಪಂ, ತಥೈವ ಚ ಧ್ಯಾನಂ ಚೈವಾಷ್ಟಮಂ ಪುಷ್ಪಂ, ಏಭಿಸ್ತುಷ್ಯತಿ ಕೇಶವಃ ಅಂತ. ಅಹಿಂಸಾ ಮೊದಲನೆಯ ಪುಷ್ಪ, ಸತ್ಯ ಅನ್ನೋದು ಎರಡನೇ ಪುಷ್ಪ, ಇಂದ್ರಿಯ ನಿಗ್ರಹ ಅನ್ನೋದು ಮೂರನೇ ಪುಷ್ಪ, ಸರ್ವಭೂತ ದಯ ಅನ್ನೋದು ನಾಲ್ಕನೇ ಪುಷ್ಪ, ಸತ್ಯ ಅಹಿಂಸಾ ಪ್ರಥಮ ಜ್ಞಾನ ಪುಷ್ಪ ಅನ್ನೋದು ಐದು, ಅದು ಎರಡನೇದ್ದು, ಐದು ಒಟ್ಟು 5 ಪುಷ್ಪ, ಜ್ಞಾನ ಪುಷ್ಪ, ಕ್ರಿಯಾ ಪುಷ್ಪ, ಧ್ಯಾನ ಪುಷ್ಪ, ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ, ಅಹಿಂಸಾ ಇಂದ್ರಿಯ ನಿಗ್ರಹ, ಸರ್ವಭೂತದಯ, ಸತ್ಯ, ಜ್ಞಾನ, ತಪಸ್ಸು, ಕ್ರಿಯಾ, ಧ್ಯಾನ, ಹೀಗೆ 8 ಪುಷ್ಪಗಳು. 8 ಪುಷ್ಪಗಳಿಂದ ಪ್ರತಿದಿನವೂ ಭಗವಂತನನ್ನ ಆರಾಧನೆ ಮಾಡ್ತಾ ಇದ್ರು ಆಚಾರ್ಯರು. ಈ ಪುಷ್ಪಗಳು ಪ್ರಧಾನವಾಗಿಲ್ಲದೆ ಹೊರಗಡೆಯಿಂದ ಎಷ್ಟು ಪುಷ್ಪಗಳನ್ನು ಪೂಜೆ ಮಾಡಿದ್ರು ಕೂಡ ಅದು ವ್ಯರ್ಥ ಅಂತ ಅಭಿಪ್ರಾಯ. ಮಧ್ವಾಚಾರ್ಯರನ್ನು ಶಿಷ್ಯರು ಭಕ್ತರು ಮಾತನಾಡಿಸುತ್ತಿದ್ದಾಗ ಅವರು ಮಾತನಾಡುವ ಕ್ರಮ ಹೇಗಿತ್ತು, ಆಚಾರ್ಯರ ಬಳಿ ಮಾತನಾಡ್ಲಿಕ್ಕೆ ಹೋಗುವವರು ಹೇಗೆ ಮಾತನಾಡ್ತಾ ಇದ್ರು ಅಂದ್ರೆ, ರಾಮದೇವರ ಬಳಿ ಹನುಮಂತ ದೇವರು ಹೇಗೆ ಮಾತನಾಡ್ತಾ ಇದ್ರು ಹಾಗೆ ಮಾತನಾಡ್ತಾ ಇದ್ರು. ನಮ್ಮ ಉಗುಳು ಗುರುಗಳಿಗೆ ಸಿಡಿಬಾರದು ಅಂತ ಹೀಗೆ ಬಾಯಿಗೆ ಕೈಯನ್ನ ಅಡ್ಡ ಇಟ್ಟುಕೊಂಡು ಮಾತನಾಡ್ತಾ ಇದ್ರು. ಅದೊಂದು ಒಳ್ಳೆ ಶಿಷ್ಟಾಚಾರ. ಇವತ್ತೆಲ್ಲ ಮಾಸ್ಕ್ ಹಾಕೊಳ್ಳುವ ಪದ್ಧತಿ ಬಂದಿದೆ, ಕೈ ಅಡ್ಡ ಇಟ್ಟುಕೊಂಡು ಮಾತನಾಡಬೇಕು, ನಮ್ಮ ಉಗುಳು ಮತ್ತೊಬ್ಬರಿಗೆ ಸಿಡಿಬಾರದು. ಮಧ್ವಾಚಾರ್ಯರ ಸೇವೆಗಾಗಿ ನಾ ಮುಂದು ತಾ ಮುಂದು ಎಂದು ಬರುತ್ತಿದ್ದ ಶಿಷ್ಯ ವರ್ಗ ಯಾವುದು ಅಂದ್ರೆ, ಗೃಹಸ್ಥ ವರ್ಗದವರೆಲ್ಲ ಆಚಾರ್ಯರ ಸೇವೆಯ ಆಕಾಂಕ್ಷೆಯಿಂದ ಬರ್ತಾ ಇದ್ರು. ಅಧ್ಯಯನಾದಿಗಳಲ್ಲಿ ತೊಡಗಿದ್ದ ಮಧ್ವಾಚಾರ್ಯರ ಶಿಷ್ಯರು ಎಲ್ಲಾ ಕೆಲಸಗಳನ್ನು ಬದಿಗಿಟ್ಟು ಕುಳಿತುಕೊಳ್ಳುತ್ತಿದ್ದು ಯಾವಾಗ ಅಂದ್ರೆ ಯಾವಾಗಲೂ ಅಧ್ಯಯನ ಮಾಡ್ತಾ ಇದ್ರು. ಮಧ್ವಾಚಾರ್ಯರು ಪ್ರವಚನ ಮಾಡಬೇಕಾದ್ರೆ ಶಿಷ್ಯ ವರ್ಗ ಎಲ್ಲ ತಾವು ಅಧ್ಯಯನದ ಭಾಗಗಳನ್ನೆಲ್ಲ ಬದಿಗಿಟ್ಟು ಆಚಾರ್ಯರ ಶಿಷ್ಯರೆಲ್ಲ ಪ್ರವಚನ ಕೇಳುವ ಒಂದು ಸಂಭ್ರಮದಿಂದ ಅಧ್ಯಯನವನ್ನು ನಿಲ್ಲಿಸಿ ಬರ್ತಾ ಇದ್ರು. ಆಚಾರ್ಯರ ಪಾಠವೂ ಅದ್ಭುತ, ಅವರ ಪ್ರವಚನವೂ ಅದ್ಭುತ. ಸಾಯಂಕಾಲ ಆದ ಮೇಲೆ ಮಧ್ವಾಚಾರ್ಯ ಶಿಷ್ಯರೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಸಾಯಂಕಾಲ ಸಂಧ್ಯಾ ವಂದನೆ ಮಾಡ್ತಾ ಇದ್ರು ಅಂತ, ಒಟ್ಟು ಅವರ ದಿನಚರಿಯ ಕ್ರಮಗಳೆಲ್ಲ ಹೇಗಿತ್ತು ಅನ್ನೋದನ್ನ ಈ 14ನೇ ಸರ್ಗದಲ್ಲಿ ನಿರೂಪಣೆ ಮಾಡಿದ್ದಾರೆ. ಇನ್ನು 15, 16 ಎರಡು ಸರ್ಗಗಳು ಬಾಕಿ ಇದೆ, ಅದರಲ್ಲೂ ಕೂಡ ಹೆಚ್ಚು ಮಾಹಿತಿಗಳು ಹೆಚ್ಚು ಇದೆ. 15ನೇ ಸರ್ಗದಲ್ಲಿ ಕೃತಿಕಾರರ ಗ್ರಂಥಗಳ ಪರಿಚಯವನ್ನು ಮಾಡಿದ್ದಾರೆ, 16ನೇ ಸರ್ಗದಲ್ಲಿ ಕೆಲವೊಂದು ಮಹಿಮೆಗಳನ್ನ ಬೋಧನೆ ಮಾಡಿದ್ದಾರೆ. ಬಹುತೇಕ ಈ ಎರಡು ಸರ್ಗಗಳನ್ನ ನಾಳೆ ನಾನು ಮುಕ್ತಾಯ ಮಾಡ್ತೇನೆ. ನಾಡಿದ್ದಿಂದ ಬಹುತೇಕ ಇದು ನಾಳೆಯೇ ಮುಕ್ತಾಯವಾಗುತ್ತೆ. ಆದ್ರಿಂದ ನೀವು ಇಲ್ಲಿಯ ತನಕ ಆದ ಪಾಠದ ಮನನ ಅಧ್ಯಯನಗಳಲ್ಲಿ ತೊಡಗಿಸಿಕೊಳ್ಬಹುದು ಅಂತ ಹೇಳ್ತಾ ನಾಳೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಏನಾದರೂ ಇವತ್ತಿನ ಪಾಠದಲ್ಲಿರುವ ಜಿಜ್ಞಾಸೆಗಳಿದ್ರೆ ಕೇಳಬಹುದು. ಹರಯೇ ನಮಃ.
ಮೂರ್ ಸಲ ಅಂದ್ರೆ ಒಂದು ಉದ್ಧರಣೆ ತೀರ್ಥಕ್ಕೆ 12 ವರ್ಷ ಫಲ ಅಂತನಾ?
ಒಂದು ಬಾರಿ ತೀರ್ಥ ತಗೊಂಡ್ರೆ ಅಂತ, ಒಂದು ಉದ್ಧರಣೆ ಅಲ್ಲ, ಒಂದು ಬಾರಿ ತೀರ್ಥವನ್ನು ಸ್ವೀಕಾರ ಮಾಡಿದಾಗ ಬರುವ ಫಲ ಅಂತ ಹೇಳಿದ್ದಾರೆ. ಒಟ್ಟು ದಿನಕ್ಕೆ 10 ತೀರ್ಥಗಳನ್ನ ತಗೊಳ್ಬೇಕು ಅಂತ ಕ್ರಮ. ನಿರ್ಮಾಲ್ಯ ತೀರ್ಥ 3, ಆಮೇಲೆ ಮತ್ತೆ ದೇವರ ತೀರ್ಥ 3, ಅದಾದ್ಮೇಲೆ ಊಟದಲ್ಲಿ ಒಂದು ತೀರ್ಥ, ಊಟ ಆದ್ಮೇಲೆ ಒಂದು ತೀರ್ಥ, ಅಲ್ಲಿಗೆ 8 ಆಯ್ತು. ಇನ್ನ ರಾತ್ರಿ ಊಟಕ್ಕಿಂತ ಊಟಕ್ಕಿಂತ ಮೊದಲೊಂದು ತೀರ್ಥ, ಊಟದಲ್ಲಿ ಒಂದು ತೀರ್ಥ, ಹೀಗೆ 10 ತೀರ್ಥಗಳನ್ನ. ಅದು ಒಂದು 12 ಏಕಾದಶಿಗಳ 12 ವರ್ಷದ ಏಕಾದಶಿಯ ಫಲ ಸಿಗುತ್ತೆ ಅಂತ.